ಕೊಟ್ಟರೆ ಸಾಕಷ್ಟ ಜಾಮ್ ಆಗಿದ್ರೆ ಅವ್ರು ಅದಕ್ಕೆ ಅದಕ್ಕೆ ಟೆಕ್ನಿಕ್ ಇದೆ, ಸುಮ್ ಸುಮ್ಮನೆ ಜಮಾನಕ್ಕೆ ಬರೋದಿರ ಅಂತ ಇದೆ. ಯಾವ ರೀತಿ ಮಾಡಿದ್ರೆ ಅದು ಸಾಲ್ವ್ ಆಗುತ್ತೆ. ಉಳಿದವ್ರು ಮಾಡಕ್ಕೆ ಇನ್ನೂ ಜಾಮ್ ಇನ್ನೂ ಜಾಸ್ತಿ ಮಾಡಿಕೊಟ್ಟು ಬಿಡ್ತಾರೆ ಕೊನೆ. ಹಾಗಾಗಬಾರ, ಅದಕ್ಕೆ ಬ್ರಾಹ್ಮಣನ ಕೆಲಸ ಜ್ಞಾನ ಸಂರಕ್ಷಣೆ ಬ್ರಾಹ್ಮಣನ ಕೆಲಸ. ಆಮೇಲೆ ಈ ಪಾಲನೆಯ ಕೆಲಸ ಪ್ರೊಟೆಕ್ಷನ್ ಎಲ್ಲ ಈ ಕ್ಷತ್ರಿಯನ ಕೆಲಸ. ಈ ಬಿಸಿನೆಸ್ ಎಲ್ಲ ವೈಶ್ಯನ ಕೆಲಸ. ಈ ಪರಿಕರೆಯ ಎಲ್ಲ ಶೂದ್ರನ ಕೆಲಸ. ಹೀಗೆ ಮಾಡಿ ಅವರ ದೇಹ ಹೇಗೆ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಆ ಕೆಲಸಕ್ಕೆ ಮ್ಯಾಚ್ ಆಗೋ ಸೃಷ್ಟಿ ಮಾಡಿದ್ದಾನೆ. ಬ್ರಾಹ್ಮಣನಿಗೆ ಭಗವಂತ ದಾನ ಕಾರ್ಯದ ಬಗ್ಗೆ ಬೇಕಾದ ರೀತಿಯಲ್ಲಿ ಅವನ ದೇಹವನ್ನು ಸೃಷ್ಟಿ ಮಾಡಿದ್ದಾನೆ. ಕ್ಷತ್ರಿಯನಿಗೆ ಬಲ ಕಾರ್ಯಕ್ಕೆ ಅನುಕೂಲವಾದ ದೇಹ ಸೃಷ್ಟಿ ಮಾಡಿದ್ದಾನೆ. ವೈಶ್ಯನಿಗೆ ವ್ಯಾಪಾರ ಬುದ್ಧಿ ಅಂದರೆ ವೈಶ್ಯ ಅಂದರೆ ವ್ಯಾಪಾರದಲ್ಲಿ ಭಾರಿ ಬಾರನ್ನ ಇದೆ ಗಿಫ್ಟ್ ಅದು ಒಂದು. ಶೂದ್ರನಿಗೆ ಒಳ್ಳೆ ಇದು ಕೂಲಿಯರ್ ಕಷ್ಟ ಮಾಡಿದ್ರೆ ಬಾಳಕ್ಕಾಗಲ್ಲ ಹುಡುಗವರಿಗೆ. ಒಂದು ದಿವಸ ಎತ್ತಿಬಿಟ್ಟು ವಾರಗತ್ತರೆ ಎಷ್ಟೋ ಗೊತ್ತಾನೆ. ಅವನು ಅನಾವತ್ ಎತ್ತೆತ್ತೋಗಿತಾ ಇರ್ತಾನೆ. ಆ ಶಕ್ತಿ ಏನ್ಮಾಡಿದ್ರು ಬರೋದಿಲ್ಲ. ಎಲ್ಲಿಂದ ಬಂತೀವಿ ಅಂತ ಕೇಳಿದ್ರೆ ಪರಮಾತ್ಮ ದೇಹ ಸೃಷ್ಟಿ ಮಾಡಿರೋದೇ ಹಾಗೆ. ನಮ್ಮ ವೆಹಿಕಲ್ಗಳು ಹಾಗೇನೆ. ವೆಹಿಕಲ್ ಬೇಕು ಅಂತ ಡಿಸೈನ್ ಮಾಡಬೇಕಾಗಿದೆ. ಡಿಸೈನ್ ಮಾಡಬೇಕೀಗ. ಅದು ವೆಹಿಕಲ್ ಬೇಕು. ಸಂಚಾರಿ ವೆಹಿಕಲ್ಗಳೇ ಬೇರೆ, ಈ ಗೂಡ್ಸ್ ಕ್ಯಾರೇಜ್ಗಳೇ ಬೇರೆ, ಟ್ರ್ಯಾಕ್ಟರ್ಗಳೇ ಬೇರೆ. ಟ್ರ್ಯಾಕ್ಟರ್ಗಳು ಕೂತ್ಕೊಂಡು ಅರ್ಜೆಂಟ್ ಇಲ್ಲಿ ಹೋಗಿ ಕೂತ್ಕೊಂಡು ಕತೆ ಮುಗಿದು. ಟ್ರ್ಯಾಕ್ಟರ್ ಹೋಗೋದು ಎಲ್ಲಿ ಅರ್ಜೆಂಟ್ ಇಲ್ಲಿ, ಅಯ್ಯೋ ಎಷ್ಟು ಲಕ್ಷ ಕೊಟ್ಟಿದ್ದಾರೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಕೇಳಿದ್ರೆ ಅದು ಪಾಠಗಳು ಡಿಸೈನೇ ಮಾಡಿಲ್ಲ. ಅದನ್ನು ಡಿಸೈನ್ ಮಾಡಿದ್ರೆ ಬೇರೆ ಪರ್ಪಸ್ಗೆ, ಲಾರಿ ಡಿಸೈನ್ ಮಾಡಿದ್ರೆ ಬೇರೆ ಪರ್ಪಸ್ಗೆ. ಲಾರಿಯಲ್ಲಿ ಸೀಟೇ ಇಲ್ಲ ಅಂತ ಕೇಳಿದ್ರೆ ಕೂಡಕ್ಕೆ ಮಾಡೇ ಇಲ್ಲ, ಅದನ್ನು ಪ್ಯಾಸೆಂಜರ್ಸಿ ಮಾಡೇ ಇಲ್ಲ. ಆದ್ರಿಂದ ಅದು ಕೂತ್ರ ಅಪರಾಧ ಕೂಡ ಹೌದು. ಕೂರಿಸ್ಕೊಂಡ್ರೆ ಅವನ ಅಪರಾಧ, ಕೂತ್ರೆ ಇವನ ಅಪರಾಧ. ಅಲ್ಲಿ ಆಕ್ಸಿಡೆಂಟ್ ಆಗತ್ತೆ, ಇನ್ಶೂರೆನ್ಸ್ ಸಿಗೋದಿಲ್ಲ ಅವನಿಗೆ. ನೀನು ಅಧಿಕೃತವಾದ ವೆಹಿಕಲ್ನಲ್ಲಿ ಟ್ರಾವೆಲ್ ಮಾಡಿದ್ರೆ ಆಕ್ಸಿಡೆಂಟ್ ಆದರೆ ಮಾತ್ರ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ ಹೊರತು ಅನಧಿಕೃತವಾದದ್ದಕ್ಕೆ ಅದು ಜವಾಬ್ದಾರಿ ತಗೊಳ್ಳೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಸರ್ಕಾರಿ ನಿಯಮಗಳೇ ಹೀಗಿದ್ದಾಗ ಇನ್ನು ಶಾಸ್ತ್ರದ ನಿಯಮ ಎಷ್ಟು ಹೇಗಿರಬಹುದು ಯೋಚನೆ ಮಾಡಿ. ಬ್ರಾಹ್ಮಣನ ಬಾಡಿ ಡಿಸೈನ್ ಆಗಿರೋದು ಜ್ಞಾನಕ್ಕೋಸ್ಕರ. ಆದ್ದರಿಂದ ಫಸ್ಟ್ ಕ್ಲಾಸ್ ತಿಳ್ಕೊಳ್ತಾನೆ, ಫಸ್ಟ್ ಕ್ಲಾಸ್ ಹೇಳುತ್ತಾನೆ. ಆದರೆ ಕ್ಷತ್ರಿಯನ ಬಲ ಅವನಿಗಿಲ್ಲ, ದುರ್ಬಲ ದೌರ್ಬಲ್ಯ ಅವನಿಗೆ ಕೂತಿರುತ್ತೆ. ಈ ಕ್ಷತ್ರಿಯ ಫಿಸಿಕಲಿ ಭಾರಿ ಸ್ಟ್ರಾಂಗ್, ಆದರೆ ಬ್ರಾಹ್ಮಣರಷ್ಟು ಜ್ಞಾನ ಇರೋದಿಲ್ಲ. ಅದಕ್ಕೆ ನಮ್ಮ ಹಿಂದಿನ ಕಾಲದ ಇತಿಹಾಸ ನೋಡ್ತಾ ಬನ್ನಿ, ರಾಜರೆಲ್ಲ ಕ್ಷತ್ರಿಯರಾದ್ರೆ ದಿವಾನರು ಮಂತ್ರಿಗಳೆಲ್ಲ ಬ್ರಾಹ್ಮಣರುಗಳು. ಮುಸಲ್ಮಾನರು ರಾಜ್ಯ ಆಡದಾಗಲೂ ಕೂಡ ದಿವಾನ ಹೈದರಾಲಿಗೆ ಟಿಪ್ಪು ಸುಲ್ತಾನಿಗೆ ಪೂರ್ಣಯ್ಯ ದಿವಾನ. ಅದಕ್ಕೆ ಆತ ಬ್ರಾಹ್ಮಣ ಮಾತ್ರ, ಬ್ರಾಹ್ಮಣ ಬೇರೆ ಜೊತೆಗೆ. ಅದು ಕೂಡ ಯಾಕೆ ಕೇಳಿದೆ ಅಂದ್ರೆ ಬ್ರಾಹ್ಮಣರ ಸಹಕಾರವನ್ನ ಅವರು ತಗೊಂಡು ಬಂದಿದ್ದು ಭಾರಿ ಆಶ್ಚರ್ಯ. ಚಿತ್ರದ ಇತಿಹಾಸ ತೆಗೆದು ನೋಡಿ, ಅಲ್ಲಿದ್ದಂತ ಆಪ್ತ ದಿವಾನರು ಮಂತ್ರಿಗಳೆಲ್ಲ ಬ್ರಾಹ್ಮಣರು. ಮತ್ತೆ ಬಿಟ್ಟುಬಿಡಿ, ನಿಜಾಮ್ ರಾಷ್ಟ್ರ ತಗೊಳ್ಳಿ, ಅಲ್ಲಿ ಹೋಗಿ ನೋಡಿ, ಅವರಿಗಿದ್ದವರೆಲ್ಲ ಬ್ರಾಹ್ಮಣ ಸಾವಕಾಟಿಗಳು. ಇನ್ನು ನಾವು ಭಾಸನ ನಾಟಕಗಳನ್ನು ನೋಡಿ, ವತ್ಸರಾಜನಿಗೆ ಮಂತ್ರಿ ಯೋಗಂಧರಾಯಣ, ಅವನು ಬ್ರಾಹ್ಮಣ. ಚಾಣಕ್ಯನ ಕಥೆ ನೋಡಿ, ಚಂದ್ರಗುಪ್ತನಿಗೆ ಮಂತ್ರಿ ಚಾಣಕ್ಯ, ಅಮಾತ್ಯ ರಾಕ್ಷಸ ಇನ್ನೊಬ್ಬನು, ಅವನು ಬ್ರಾಹ್ಮಣನೇ. ಇದು ಯಾತಕ್ಕೆ ಕೇಳಿದ್ರೆ ಬ್ರಾಹ್ಮಣನಿಗೆ ವಿಚಾರ ಶಕ್ತಿಯ ಡಿಪಾರ್ಟ್ಮೆಂಟ್ ಆದ್ದರಿಂದ ಅವನೆಂದು ರಾಜ್ಯ ಆಳಾಗಿಲ್ಲ. ಇನ್ನು ಬ್ರಾಹ್ಮಣರು ಬರೀ ಬೈತಾರಲ್ಲ, ಇವರು ಬ್ರಾಹ್ಮಣ ಎಂದು ಪವರ್ ಕೈ ತಗೊಳ್ಳೇ ಇಲ್ಲ. ಯಾಕೆ? ನಿಜವಾಗ್ಲೂ ಅವನು ಎಂಜಾಯ್ ಮಾಡಬೇಕು ಅಂತಿದ್ದರೆ ರಾಜನಾಗಬೇಕಾಗಿತ್ತು. ಬ್ರಾಹ್ಮಣ ಎಂಜಾಯ್ ಮಾಡೋಕೆ ಹೋಗಲೇ ಇಲ್ಲ. ಅವನ ದೇಶಕ್ಕೆ ಸೈಂಟಿಸ್ಟ್ ಇರ್ತಾನೆ, ಯುದ್ಧ ಗಿದ್ಧ ಮಾಡೋದಿಲ್ಲ ಅವನು. ಅವನೇನು ಇನ್ಸ್ಟ್ರೂಮೆಂಟ್ ತಯಾರು ಮಾಡಿಕೊಡ್ತಾನೆ ಅವನು ಯುದ್ಧ ಮಾಡೋದಿಲ್ಲ. ಅವನು ಹಾಕಿರೋ ಸಚ್ಚಾದ್ರ ಸಾಯಬೇಕಾದ್ರೆ ತಯಾರು ಮಾಡ್ತಾನೆ. ಅದರಿಂದ ದೇಶಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಲೆಕ್ಕ ಹಾಕಿ. ಇವತ್ತು ಪವರ್ಫುಲ್ ಆಗಿರತಕ್ಕಂಥ ಬಾಂಬ್ ಗಿಮ್ ತಯಾರು ಮಾಡೋದು ಯಾರೋ ಅಲ್ಲ, ಸೈಂಟಿಸ್ಟ್ ಬೇನ್ ಅದು ಒಂದು. ಅದು ಎಲ್ಲೋ ಕೂತಿರ್ತಾನೆ ಪಾಪ, ಅಲ್ಲಿ ಅವರೇ ಬಿಟ್ಟು ಹೊರಗೆ ಬರೋದಿಲ್ಲ. ಅವನಿಂದ ಇವರು ಸಾವಿರಾರು ಬೇರೆ ಅಸ್ತ್ರಗಳಿಂದ ಕೆಲಸವನ್ನು ಆಗದೇ ಕೆಲಸವನ್ನು ಮಾಡಿಕೊಡ್ತಾನೆ. ಬ್ರಾಹ್ಮಣನನ್ನ ಮಂತ್ರಿ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ ಮಂತ್ರ ಶಕ್ತಿ ಇರೋನು ಅಂತ ಅರ್ಥ. ಮಂತ್ರ ಅಷ್ಟೇ ಅಸ್ತಿ ಮಂತ್ರಿ ಅಂತ ಅರ್ಥ. ಅದಕ್ಕೆ ಇವತ್ತು ಕುತಂತ್ರಿ ಆಗಿಬಿಟ್ಟಿದೆ, ಅದೇ ಪದಿ. ಮಂತ್ರ ಇಲ್ಲೇ ಇಲ್ಲ. ಮಂತ್ರ ಅಂದ್ರೆ ಎರಡು, ಮಂತ್ರ ಶಬ್ದ ಒಂದರ್ಥ ಈ ಭಗವಂತನನ್ನು ಆರಾಧನೆ ಮಾಡ್ತಕ್ಕಂತಹ, ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥ ಮಂತ್ರಗಳು ಗೊತ್ತಿರೋನು ಅಂತ ಅರ್ಥ. ವಿಷ್ಣು ಮಂತ್ರ, ಶಿವಮಂತ್ರ, ಗಣೇಶ ಮಂತ್ರ ಇವೆಲ್ಲ ಮಂತ್ರಗಳು. ಇವೆಲ್ಲ ಕೊಡು, ಸೂರ್ಯ ಮಂತ್ರ, ಇವೆಲ್ಲ ಮಂತ್ರಗಳು ಹೇಳಿದರೆ ಮಳೆ ಬರಬಹುದು, ಬಿಸಿಲು ಬರಬೇಕು, ಜ್ಞಾನ ಬರಬೇಕು, ಮಳೆ ನಿಲ್ಲಬೇಕು, ಇದೆಲ್ಲ ತಿಳ್ಕೊಂಡವನು. ಇನ್ನೊಂದರ್ಥ ಮಂತ್ರ ಅಂದ್ರೆ ಒಂದು ವಿಶೇಷವಾದ ಸಮಾಲೋಚನೆಯ ಸಾಮರ್ಥ್ಯ. ಮಂತ್ರ ಶಕ್ತಿ ಅಂದ್ರೆ ಈ ಥಿಂಕಿಂಗ್ ಕೆಪಾಸಿಟಿ, ಥಿಂಕ್ ಟ್ಯಾಂಕ್ ಅಂತಾರಲ್ಲ. ಹಾಕಿ ಬ್ರಾಹ್ಮಣ ಒಬ್ಬ ಚಿಂತಕರಿಗೆ ವಿಶೇಷವಾದಂತ ಅರ್ಹತೆ ಪಡೆದವನು. ಯೋಚನೆ ಮಾಡಿ ಮಾಡಿ ಸಲಹೆ ಕೊಡಬೇಕು. ರಾಜನಿಗೆ ಅವಕಾಶ ಇರೋದಿಲ್ಲ, ನೂರಾರು ಕೆಲಸಗಳ ಬಗ್ಗೆ ಯೋಚನೆ ಮಾಡಕ್ ಆಗೋದಿಲ್ಲ. ಇವತ್ತು ಸರ್ಕಾರ ಕೂಡ ಏನ್ ಮಾಡುತ್ತೆ, ಸಮಸ್ಯೆ ಬಂದಾಗ ಒಂದು ಕಮಿಟಿ ಮಾಡಿ ಒಪ್ಪಿಸಿಬಿಡುತ್ತಾರೆ. ಯಾಕೆ ಒಪ್ಪಿಸ್ತಾರೆ? ತಾವೇ ಮಾಡ್ತಾ ಕುತ್ಕೊಂಡು ಇದು ಸಫರ್ ಆಗತ್ತೆ. ಮತ್ತೆ ಅವನಿಗೆ ಕೊಡ್ತಾರೆ, ಅರ್ಹ ವ್ಯಕ್ತಿಗಳನ್ನು ಆರಿಸ್ತಾರೆ, ಅವರಿಗೆ ಕೊಡ್ತಾರೆ, ಅವ್ರು ಹೇಳಿದ್ರೆ ಒಪ್ತೇವೆ ಅಂತ ಒಪ್ಕೊಂಡ್ಬಿಡ್ತಾರೆ. ಆ ತೀರ್ಮಾನ ಮಾಡೋದು ಅವನು. ತೀರ್ಮಾನ ತಗೊಳ್ಳೋದು ಮತ್ತೆ ಸರ್ಕಾರನೇ. ಆ ಕಮಿಟಿಗೆ ಆ ಶಕ್ತಿ ಇಲ್ಲ, ತೀರ್ಮಾನ ಕೊಟ್ಟು ಬಿಡುತ್ತೆ, ಇಂಪ್ಲಿಮೆಂಟ್ ಮಾಡೋದು ಮಾತ್ರ ಮತ್ತಿವರೇ. ಇನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತೇನು ಸರ್ ನಮ್ಮ ವ್ಯವಸ್ಥೆ ನಡೀತಾ ಇದೆ, ಅದು ವರ್ಣದ ವ್ಯವಸ್ಥೆ ಹೊರತು ಬೇರೆ ಅಲ್ಲ. ಆದರೆ ವರ್ಣ ವ್ಯವಸ್ಥೆನ ಜನ ಅರ್ಥ ಮಾಡಿಕೊಳ್ಳದೇನೆ ಯಾವುದೋ ಒಂದು ಸೀಮಿತ ಅರ್ಥದಲ್ಲಿ ತಿಳ್ಕೊಂಡಿದ್ದಕ್ಕೆ ತುಂಬಾ ಗೊಂದಲ ಬಂದು ಹೋಯಿತು. ಇದು ಸ್ವಲ್ಪ ಯೋಚನೆ ಮಾಡಿ, ವರ್ಣ ವ್ಯವಸ್ಥೆ ಅದಕ್ಕೆ ತಕ್ಕಂತೆ ಬಂದರೆ ಮಾತ್ರ ಅದಕ್ಕೆ ಮಹತ್ವ ಇರೋದು. ಹಿಂದಿನ ಕೃತಯುಗದಲ್ಲಿ ಹೇಗಿರ್ತಿತ್ತಂತೆ, ವರ್ಣ ವ್ಯವಸ್ಥೆ ಹಾಗೆ ಇರ್ತಿತ್ತು. ಆದ್ರಿಂದ ಅಲ್ಲಿ ಜಾತಿಗಳ ಪ್ರಶ್ನೆಯೇ ಇಲ್ಲ, ಬರೀ ವರ್ಣಗಳೇನೆ. ಶುದ್ಧ ಬ್ರಾಹ್ಮಣ ಸಿಕ್ಕ ಅಂದ್ರೆ ಅವನು ಎಂಥವನಾಗಿರ್ತಿದ್ದ ಅಂದ್ರೆ ಅಪರೋಕ್ಷ ಜ್ಞಾನಿ ಹೆಚ್ಚು ಕಡಿಮೆ, ಆ ಮಟ್ಟದ ಜ್ಞಾನ ಅವನಿಗೆ. ಇವತ್ತು ಬ್ರಾಹ್ಮಣ ಅಂದ್ರೆ ಓದ್ತಾನ, ಚಂದ್ರಾನೆ ಮಾಡ್ತಾನ, ಸತ್ಯ ಹೇಳಿದ್ರೆ ನೂರಾರು ಕೇಳಬೇಕು, ಸ್ವಲ್ಪ ಇಲ್ಲ ಇಲ್ಲ ಅಂತ ಹೇಳಬೇಕು, ಜೊತೆ ಉತ್ತರ ಹೇಳಿದ್ರೆ ಇಲ್ಲ ಇಲ್ಲ ಅಂತ ಹೇಳ್ತಾ ಹೋಗಬೇಕು. ಹಿಂದಾಗಿಲ್ಲ, ಬ್ರಾಹ್ಮಣ ಸಿಕ್ಕ ಅಂದ್ರೆ ಕೆಲಸ ಆಯ್ತು ಅಂತಾನೆ ಅರ್ಥ. ಅದು ಒಂದೇ ಗ್ಯಾರಂಟಿ, ನಿಸ್ವಾರ್ಥಿ ಉಂಟು ಅವನು, ವೆಸ್ಟೆಡ್ ಇಂಟ್ರೆಸ್ಟ್ ಕಾನ್ಸೆಪ್ಟೇ ಇಲ್ಲ. ಸಾಮರ್ಥ್ಯ ನೋಡಿದ್ರೆ ವಂಡರ್ಫುಲ್ ಕೆಪಾಸಿಟಿ. ಆದ್ರಿಂದ ಎಂತೆಂಥವ್ರು ಅವರು ನಡೀತಿದ್ರು ಗೊತ್ತಾ, ರಾಜಮಹಾ ಚಕ್ರವರ್ತಿಗಳಂಥವ್ರು ಬ್ರಾಹ್ಮಣರು ಕರ್ಕೊಂಡು ಕೂಡಿಸ್ತಿದ್ರು ಯಾಗದೊಳಗೆ. ಅವನಿಂದ ಮೋಸ ಆದ ಚಾನ್ಸಸ್ಸೇ ಇಲ್ಲ ಆ ಟೈಪ್, ಅಂತ ಒಂದು ಕಮಿಟೆಡ್ ಅಪ್ರೋಚ್ ಇತ್ತು. ಇದು ಬ್ರಾಹ್ಮಣನ ವೈಶಿಷ್ಟ್ಯ. ಹಾಗೆ ಬಡವರಿಂದ ಕ್ಷತ್ರಿಯರು ತಮ್ಮ ಪ್ರಾಣ ಕೊಟ್ಟಾಗಲೂ ಜನರ ಕಾಪಾಡ್ತಾ ಇದ್ರು. ಅವನು ಹೇಳೋದಕ್ಕೆ ಎಷ್ಟು ಕಮಿಟ್ಮೆಂಟ್, ಇವ್ರಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಷ್ಟು ಕಮಿಟ್ಮೆಂಟ್. ಇದು ಮುಂದಿನ ಹಂತ. ಅಂದ್ರೆ ವೈಶ್ಯರು ಈ ಒಂದು ಜನಗಳಿಗೆ ತಮ್ಮ ಪದಾರ್ಥ ಮುಗಿಸೋದು ಸಾಮಾನ್ಯ ಕೆಲಸ ಅಲ್ಲ, ಬೆಳೆಯೋದು ರೈತನ ಕೆಲಸವಾದರೆ ಮುಗಿಸ್ಬೇಕಾದ್ರೆ ಅಂಗಡಿಗಳದವರು ತಗೊಳ್ಳೋದಾರೆ ಈ ಮಧ್ಯೆ. ಹೇಗೆ ಮುಟ್ಟಬೇಕು ಜನಗಳಿಗೆ, ಅದು ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಸೊಸೈಟಿ. ಅದು ಒಂದು ಮತ್ತು ವ್ಯಾಪಾರ ಅಂದ್ರೆ ಬರೀ ಲಾಭ ಗಳಿಸದೆ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆಕ್ಚುಲಿ ಸರ್ವಿಸ್, ಅದು ನಿಜವಾಗಲೂ ಕೂಡ ಸರ್ವಿಸ್. ಹೇಳೋದು ಸರ್ವಿಸ್, ಪಾಲನೆ ಮಾಡೋದು ಸರ್ವಿಸ್, ಬಿಸಿನೆಸ್ ಸರ್ವಿಸ್, ಅದೇ ರೀತಿ ಸರ್ವಿಸು ಸರ್ವಿಸೇ. ಈ ಮಧ್ಯೆ ಎಲ್ಲವೂ ಸೇವಾ ಮನೋಭಾವರ್ತು ಬೇರೆ, ಬದುಕಬೇಕಲ್ಲ, ಇಷ್ಟು ಪರ್ಸೆಂಟ್ ಕಮಿಷನ್ ಅವ್ರಿಗೆ. ಇಲ್ಲದವ್ರು ಬರೀ ಸೇವನೆ ಮಾಡ್ತಾ ಕೂತ್ರೆ ಅವ್ರು ಬದುಕೋದು ಹೇಗೆ, ಪದಾರ್ಥ ತರೋದು ಹೇಗೆ? ಅದಕ್ಕೆ ವೈಶ್ಯರ ಧರ್ಮ ಅಂತ ಅಂದಿರ್ತದೆ. ತುಂಬಾ ಜನ ಗೊತ್ತಿಲ್ಲ, ವೈಶ್ಯ ವ್ಯಾಪಾರ ಮಾಡ್ತಾನಲ್ಲ, ಸಾಮಾನ್ಯ ಮುಂದೆ ಬಂದ್ಬಿಡ್ತಾನೆ ವೈಶ್ಯ. ಬ್ರಾಹ್ಮಣ ಅಂಗಡಿ ಇಟ್ಟು ದಿವಾಳಿ ತೆಗೆದುಬಿಟ್ಟಿರ್ತಾನೆ ಸಾಮಾನ್ಯ. ನಮ್ಮ ಪರಿಚಯದವರು ಒಬ್ರು, ನಾನು ಬಾಡಿ ಸಣ್ಣವರಿದ್ದಾಗ ಅಂಗಡಿ ಇಟ್ರು, ಪಾಪ ದೊಡ್ಡ ಜವಳಿ ಅಂಗಡಿ ಇಟ್ರು, ಪಾಪರಾಗಿಬಿಟ್ರು. ಯಾಕೆ ಗೊತ್ತಾ, ತಂದು ಸೀರೆಗಳು ಮನೆಯಲ್ಲಿ ಉಟ್ಕೊಂಡು ಹಾಕಿಬಿಟ್ರು. ಕೊನೆಗೆ ಕೊನೆಗೆ ಎಲ್ಲ ಪಾಪರಾಗಕ್ಕ ಹೇಗೆ ಮಾಡ್ಕೋಬೇಕಾಯ್ತು, ನನಗೆ ಸತ್ತ ಹೋಗ್ಬಿಟ್ಟಪ್ಪ ಅಂದ್ರೆ. ಇದು ಬ್ರಾಹ್ಮಣರಿಗೆ ಬರೋದೇ ಇಲ್ಲ, ಅದೊಂದು ಟೆಕ್ನಿಕ್ಕೇ ಇಲ್ಲ. ಇವ್ರು ಹಾಗಲ್ಲ, ಮಿನಿಮಮ್ ಬಂಡವಾಳ, ದೊಡ್ಡ ಬಿಲ್ಡಿಂಗ್ ಎಬ್ಬಿಸಿರ್ತಾನೆ. ಅದು ಎಷ್ಟೋ ಜನ ಹೇಳ್ತಾರೆ, ವಯಸ್ಸರು ಸಿಕ್ಕವರು ಹೇಳ್ತಿರ್ತಾರೆ, ನಮ್ಮ ತಾಯಿ ಹುರಿ ಇದು ಮಾಡ್ತಾ, ಹುರಿಗಾಳು ಮಾಡ್ತಾ ಇದ್ಲು, ಚಕ್ಕಲು ಕೊಡುಬೇಡಿ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ. ಆಕೆ ಐದಾರು ಜನ ಮಕ್ಕಳು, ಐದಾರು ಜನ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಸಿದ್ದಾರೆ. ಮತ್ತೆ ಇದೇನು ಸಾಮಾನ್ಯವರು ಲಾಭ ತಗೋತಾರಲ್ಲ, ವಯಸ್ಸಿನ ಲಾಭದಲ್ಲಿ ಒಂದು ಯಾವಾಗಲೂ ಅವರು ಸಂಸ್ಕಾರ ಬಂದಿರುತ್ತೆ, ವಂಶದ ಸಂಸ್ಕಾರ. ಅದನ್ನು ಬಿಟ್ಟು ಹೋಗಲು ಮನಸ್ಸು ಬರೋದಿಲ್ಲ ಸಾಮಾನ್ಯವರು. ಇವು ಬ್ರಾಹ್ಮಣ ಇಟ್ಬಿಟ್ರೆ ಏಕದಮ್ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳೋ ಟ್ರೈ ಮಾಡ್ತಾನೆ. ಅದು ಯಾಕಂದ್ರೆ ಗೊತ್ತಿಲ್ಲ, ವ್ಯಾಪಾರದ ಗೊತ್ತು ಗೊತ್ತಿಲ್ಲ. ಆದ್ರಿಂದ ನಾಳೆ ಮನೆ ಕಟ್ಸ್ಬೇಕು ಅಂತ ಒಂದು ಇರೋ ಮನೆಯನ್ನು ಕಳ್ಕೊಂಡ್ಬಿಡ್ತಾನೆ, ಇಷ್ಟೇ ಆಗೋದು. ಕೊನೆಗೆ ಮನೆ ಕಟ್ಸೋ ಸುಳ್ಳು ಇರೋದು ಕಳ್ಕೊ, ಅವನು ಹಾಗಲ್ಲ, ಗ್ರಾಜುಯಲಿ ಬೆಳೀತಾ 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 ಬರುತ್ತೆ. ಅವನ ಮಗ ಇನ್ನೂ ಶ್ರೀಮಂತನಾಗ್ತಾನೆ, ಮತ್ತು ಶ್ರೀಮಂತನಾಗ್ತಾನೆ. ಅವರೊಂದು ಶುದ್ಧತೆ ಇದೆ. ಇವತ್ತು ಎಲ್ಲ ಕಡೆ ಯಾಕೆ ಗೊತ್ತೇನು ಕೆಟ್ಟೋಗಿರೋದು, ಪ್ರಾವಿಷನಲ್ ಮೋಸ, ಎಣ್ಣೆ ಮೋಸ, ತುಪ್ಪ ಮೋಸ, ಬೆಣ್ಣೆ ಮೋಸ, ಎಲ್ಲ ಮೋಸ. ಯಾಕೆ, ಇವತ್ತು ಯಾರು ಏನ್ ಬೇಕಾದ್ರೂ ಮಾಡಬಹುದಾಯ್ತು ಅಂತಲ್ಲ, ವೃತ್ತಿ ಧರ್ಮ ಮಿಸ್ ಆಗೋಯ್ತು. ವೃತ್ತಿ ಧರ್ಮ ಹೋಗ್ತವೆ, ಕಮಿಟ್ಮೆಂಟ್ ಇತ್ತಾನ ಹೊರಟೋಯ್ತು ಅದು. ಆ ಕಮಿಟ್ಮೆಂಟ್ ಹೋಗಿದ್ರಿಂದ ಯಾರು ಏನಾದ್ರೂ ನಾನು ಏನ್ ಮಾಡ್ತಾನೆ, ನನ್ನ ಮಗ ಏನ್ ಮಾಡ್ತಾನೆ, ಯಾರಿಗೆ ಗೊತ್ತು? ಆದಷ್ಟು ಹಿಂದೆ ಅವನು ಇದ್ದಿದ್ರಲ್ಲಿ ಎಲ್ಲ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟು. ಅಂದ್ರೆ ಕಮಿಟ್ಮೆಂಟ್, ಸರ್ಕಾರಿ ನೌಕರ ಪೊಲೀಸ್ ಇದ್ದಾನೆ, ಅವನು ಕಮಿಟ್ಮೆಂಟ್ ಇದೆ. ಇನ್ನೊಬ್ಬನು ಯಾರೋ ಬರ್ತಾನೆ, ಕಮಿಟ್ಮೆಂಟ್ ಇಲ್ಲ. ಕರೆ ಮಾಡಿದ್ರೆ ಸಾಕಾರ ಹೊರಟ, ಯೋಚನೆ ಮಾಡಿ. ಅದಕ್ಕೆ ಯಾವಾಗಲೂ ಕೂಡ ಇಂಥ ಒಂದು ಬದ್ಧತೆ ಇದ್ದಾಗ ಕೆಲಸವಾಗಲಿಲ್ಲ ಹೋದ್ರೆ ಆಗೋದಿಲ್ಲ. ಇವತ್ತು ಮನೆಯಲ್ಲೇ ನೋಡಿಬೇಕಾದ್ರೆ, ಬ್ರಾಹ್ಮಣನ ಮಗ ಬ್ರಾಹ್ಮಣ, ಅವನ ಮಗ ಬ್ರಾಹ್ಮಣ, ಕ್ಷತ್ರಿಯ ಮಗ ಕ್ಷತ್ರಿಯ, ವೈಶ್ಯನ ಮಗ ವೈಶ್ಯ. ಅವನು ಹುಟ್ಟಿರ್ಲಿಕ್ಕೆ ಅವನು ಬಾರನ್ ಗಿಫ್ಟ್ ಬಂದಿರ್ತಲ್ಲ ಕೂಡ. ಇವತ್ತು ಕಾರ್ಪೆಂಟರ್ ಹೆಬ್ಬೆತ್ತೋನು, ಎಷ್ಟೋ ಹೆಬ್ಬೆತ್ತೆ ಮಾಡಿದರೆ ಅದನ್ನು ಟ್ರೈನ್ಡ್ ಕಾರ್ಪೆಂಟರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆ ಹುಡುಗ ಸುಮ್ಮನೆ ತಂದೆ ಮಾಡೋ ಅಸಿಸ್ಟ್ ಮಾಡ್ತಾ ನೋಡ್ತಾ ನೋಡ್ತಾ ಬರ್ತಾನೆ. ಎಷ್ಟು ಟ್ರೈನ್ ಅಪ್ ಆಗ್ತಾರೆ ಅಂತ ಕೇಳಿದ್ರೆ ಅವನ ಎಜುಕೇಶನ್ ಇಲ್ಲ, ಆದರೆ ಅವನ ಆಯ್ತು ನೋಡಿದ್ರೆ ಎಷ್ಟು ಆಶ್ಚರ್ಯ ಪಡ್ತೇವೆ. ಇವತ್ತು ಶಿಲ್ಪಿ ಆ ಬೇಲೂರು ಹಳೆಬೀಡು ನೋಡಿದರೆ, ಹಂಪಿಯ ಗುಡಿಗಳನ್ನ ನೋಡಿದರೆ, ಇವತ್ತು ಅದನ್ನು ಇನ್ನೂ ಯೋಚನೆ ಮಾಡ್ತಾರೆ. ಆ ವಿಧಿವಿಠಲ್ನ ಗುಡಿ ಮೊದಲಾದ ಗುಡಿಗಳಲ್ಲಿ ದೊಡ್ಡ ದೊಡ್ಡ ಬಂಡೆ ಮೇಲಿಟ್ರು ಅಂದ್ರೆ ಅವತ್ತು ಕ್ರೇನ್ ಇಲ್ಲ, ಮಣ್ಣಿಲ್ಲ, ಅದನ್ನ ಹೇಗಿಟ್ರು ಅಂತ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಂಡರ್ ಅವೆಲ್ಲ ಕೂಡ ಅಂತ ಅಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಆಡಿತಿ. ಶ್ರೀರಂಗದ ದೇವಸ್ಥಾನ ಎಷ್ಟು ಎತ್ತರ ಇದೆ, ತಂಜಾವೂರು ದೇವಸ್ಥಾನ ನೋಡಿ, ಅದರ ಏರಿಯಾ ಎಷ್ಟು, ಹೈಟ್ ಎಷ್ಟು, ಅವನ್ ಹೇಗೆ ನಿರ್ಮಾಣ ಮಾಡಿದ್ರು, ಅವ್ರಿಗೆ ಇವತ್ತು ಅನ್ಕೊಂಡ್ರೆ ಯಾವ ಸಲಕರಣೆ ಇವತ್ತಿರಲಿಲ್ಲ, ಅವ್ರ ತಂತ್ರಜ್ಞಾನ ಹೇಗಿತ್ತು ನಮಗೆ ಗೊತ್ತಾಗ. ಈ ಒಂದು ಎಜುಕೇಶನ್ ಇಲ್ಲ ಅವರಿಗೆ, ಹೊಸ ತಂತ್ರ ನಮಗೆ ಎಜುಕೇಶನ್ ಅದೇ ನಮಗೆ ಗೊತ್ತಿಲ್ಲ. ಇದು ಆಶ್ಚರ್ಯ, ಆ ತಂತ್ರಜ್ಞಾನ ಇವತ್ತು ನಮಗೆ ಗೊತ್ತೇ ಇಲ್ಲ. ಅಂದ್ರೆ ವಂಶ ಪಾರಂಪರೆ ಕೆಲವು ಗುಟ್ಟುಗಳಿರುತ್ತಲ್ಲ, ಅದನ್ನು ತಿಳ್ಕೊಳ್ಳೋದಕ್ಕೆ ಆ ವಂಶದವರಿಗೆ ಆಗೋದು, ಬೇರೆಯವರಿಗೆ ಆಗೋದಿಲ್ಲ. ಇನ್ನೊಬ್ಬನು ಕಲಿಯೋ ಹೊತ್ತಿಗೆ 16-20 ವರ್ಷ ಆಗಿ ಆಮೇಲೆ ಕಲಿತು ಕಲಿಯೋ ಹೊತ್ತಿಗೆ 56 ವರ್ಷ ಆಗೋಗ್ಬಿಟ್ಟಿದೆ. ಅವನು ಹಾಗಲ್ಲ, ಚಿಕ್ಕ ವಯಸ್ಸಿನಲ್ಲೇನೆ ಅವ ಸಂಸ್ಥೆ ಬಂದು ಗುಟ್ಟುಗಳು ಬರಲಿಕ್ಕೆ ಶುರುವಾಗ. ಅದೇ ರೀತಿ ಒಂದು ಆಫೀಸ್ನಲ್ಲಿ ನೋಡಿಬೇಕಾದ್ರೆ ಒಬ್ಬ ಹೊಸ ಕ್ಲರ್ಕ್ ಬರ್ತಾನೆ, ಅವನು ಅಡ್ಜಸ್ಟ್ ಆಗೋದು ಎಷ್ಟು ದಿವಸ ಬೇಕು ಅವನಿಗೆ, ಯಾವ ಫೈಲ್ ಎಲ್ಲಿದೆ ಎಲ್ಲ ಹುಡುಕೋತಿಯೇ ಎಷ್ಟೋ ದಿವಸ ಆಗಿದೆ, ಅವನೇ ಟ್ರಾನ್ಸ್ಫರ್ ಆಗ್ತಾನೆ ಎಷ್ಟೋ ಸಲ ಬರ್ಬಿಡ. ಅವನೇ ಇದ್ಬಿಟ್ರೆ ಸರ ಸರ ಕೆಲಸ ನೋಡಿದ ತಕ್ಷಣ ಅಲ್ಲಿದೆ ಎಲ್ಲಿದೆ ಹೇಳ್ಬಿಡ್ತಾನೆ. ಮನೆಯಲ್ಲೇನೆ ನಾಲ್ಕು ದಿವಸ ಊರಿಗೆ ವಾಪಸ್ ಬಂದ್ಬಿಟ್ರೆ ಎಲ್ಲ ಡಿಸ್ಲೊಕೇಟ್ ಆಗುತ್ತೆ ಆಗ್ಲೇ, ಅದೆಲ್ಲಿಟ್ಟು ದೈವೇಲಿ ಹುಡುಗ ಶುರು ಮಾಡ್ತಾನೆ. ಇದ್ದಾಗ ಮನೆಯವರೇ ಇದ್ದಾಗ ಅವರ ವ್ಯತ್ಯಾಸ, ಇನ್ನೊಬ್ರು ಬಂದಾಗ ಇನ್ನೊಬ್ಬರೊಳಗೆ ಹೋಗಿ ಕನ್ಫ್ಯೂಷನ್, ಫುಲ್ ಆಫ್ ಕನ್ಫ್ಯೂಷನ್. ತನ್ನ ಮನೆಯಲ್ಲಾದ್ರೆ ಅದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ, ತನ್ನ ಮೇಲೆ ತಾನು ಅಡಿಗೆ ಮಾಡೋದಕ್ಕೆ ಇನ್ನೊಂದು ಅಡಿಗೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಉಂಟು. ಇದೆಲ್ಲ ಯಾತಕ್ಕೆ ಅಂದ್ರೆ, ಯಾವುದೋ ಒಂದು ಪರಂಪರೆಯನ್ನು ಹಿಡ್ಕೊಂಡು ಬರುತ್ತೋ ಅದಕ್ಕಿರೋ ಒಂದು ಎಫಿಷಿಯನ್ಸಿ, ಬೇರೆ ಹೊಸ್ತಾ ಬಂದವರು ಬರೋ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಅವ್ರು ಹೊಸವನ್ನು ಟ್ರೈನ್ ಅಪ್ ಮಾಡಿ ಆ ಲೆವೆಲ್ಗೆ ತರೋ ಹೊತ್ತಿಗೆನೆ ಅವ್ರು ಎಷ್ಟೋ ಕೆಲಸ ಹಾಳಾಗೋಗಿರುತ್ತೆ. ಈ ದೃಷ್ಟಿಯಿಂದ ವರ್ಣ ವ್ಯವಸ್ಥೆ ಅನ್ನೋದು ಹುಟ್ಟಿನಿಂದ ಬರಹ ಮಾಡಕ್ಕೆ ಅದೇ ಕಾರಣ. ಕೃತಯುಗದಲ್ಲಿ ಹಾಗಿತ್ತು, ನಿಧಾನವಾಗಿ ಸಾಂಕಾರ್ಯ ಪ್ರಾರಂಭವಾಯಿತು. ಸಾಂಕಾರ್ಯ ಪ್ರಾರಂಭವಾಗ್ತಿರ್ಲಿಕ್ಕೇನೆ ಆ ವರ್ಣಗಳ ಧರ್ಮಗಳೆಲ್ಲ ಆ ಕಡೆ ಈ ಕಡೆ ಹೋಗಲು ಶುರುವಾಯಿತು. ಇದು ಅದರ ವಿವೇಚನೆ. ಇನ್ನು ಮುಂದೆ ಹೇಳ್ತಾರೆ, ಹಾಗಿದ್ರೆ ಬ್ರಾಹ್ಮಣ ಏನು ಮಾಡಬೇಕು, ಬ್ರಾಹ್ಮಣನ ಕರ್ಮಗಳೇನು, ಅದನ್ನ ಭಗವದ್ಗೀತೆ ಓದಿದಾಗ ಆದರ್ಶ ಬ್ರಾಹ್ಮಣ ಹೇಗಿರ್ತಾನೆ ಅಂತ ಹೇಳುತ್ತಾರೆ. ಇವತ್ತು ಬ್ರಾಹ್ಮಣ ರಕ್ಷಾ ಕೆಲವೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೇವೆ, ಏನೋ ಹೀಗಿದ್ರೆ ಬ್ರಾಹ್ಮಣ ತಿಳ್ಕೊಂಡ್ಬಿಟ್ಟಿರ್ತೇವೆ, ಮೂಲ ಯೋಚನೆ ಮಾಡಿಲ್ಲ ನಾವು. ಶಮಃ ದಮಃ ತಪಃ ಶೌಚಂ ಕ್ಷಾಂತಿ ಆರ್ಜವಮೇವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಚಂ. ಹೀಗಿದ್ರೆ ಬ್ರಾಹ್ಮಣರಿಗೆ ಬೈ ನೇಚರ್ ಬಂದಿರುತ್ತಂತೆ ಇಷ್ಟು ಗುಣಗಳು. ಶಮಃ ದಮಃ ತಪಃ ಶೌಚಂ ಕ್ಷಾಂತಿ ಆರ್ಜವಂ ಏವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಇಷ್ಟು ಗುಣ ಅವನಿಗೆ ಕಲ್ತು ಬರೋದಲ್ಲ, ಹುಟ್ಟುತ್ತಾನೆ ಬಂದಿರುತ್ತೆ ಅಂತ ಹೇಳಿ. ಶಮಃ ಶಾಂತ್, ದೇವರಲ್ಲಿ ಭಕ್ತಿ, ಭಗವನ್ ನಿಷ್ಠೆ, ಶಮೋ ಮನ್ನಿಷ್ಠತಾ ಬುದ್ಧೇ. ಭಗವಂತ ಭಾಗವತ್ ಏಕಾಸ್ಕಂದಲ್ಲಿ ಹೇಳ್ತಾನೆ, ಶಮ ಅಂದ್ರೆ ಸದಾಕಾಲ ದೇವರಲ್ಲಿ ನಿಷ್ಠೆ, ಭಗವನ್ ನಿಷ್ಠೆ. ದಮಃ ಇಂದ್ರಿಯ ನಿಗ್ರಹ, ಸಮನವನ್ನ ಸಾಕಲಿಗಡೆ ಹೋಗೋದೇ ಇಲ್ಲ. ಕೆಟ್ಟ ಪದ ಇಂದ್ರಿಯ ನಿಗ್ರಹ ಅಂದ್ರೆ ಅವನಿಗೆ ಸಾಮಾನ್ಯ ಬರತಕ್ಕಂಥ ಗುಣ ಅದು. ದಮಃ ಇಂದ್ರಿಯ ನಿಗ್ರಹ, ಶಮಃ ದಮಃ. ಆಮೇಲೆ ತಪಃ, ತಪಸ್ಸು ಅಂದ್ರೆ ಏನು, ಬ್ರಾಹ್ಮಣನ ಉಪವಾಸ ವಿಪವಾಸ ಬ್ರಾಹ್ಮಣ ಯಾವಾಗಲೂ ತಯಾರೇ. ಅದಕ್ಕೆ ಹಿಂದೆ ನೀರು ಕಂಡ್ರೆ ಸ್ನಾನ ಮಾಡ್ತಾನೆ ಅಂತ, ಅಷ್ಟರ ಮಟ್ಟಿಗೆ ಅವನಿಗೆ ನೀರು ಕಂಡ್ರೆ ಸಾಕು ಸ್ನಾನ ಮಾಡಿ ಅನೇಕ ಮಾಡಿ ಸಮಾಧಾನ ಜಪ ಮಾಡಬೇಕು ಒಂದಿವಸ ಕುತ್ಕೊಂಡ್ಬಿಟ್ಟು. ಇವತ್ತು ನೀರು ಕಂಡ್ರೆ ಓಡೇ ಬಿಡ್ತಾನೆ ಬ್ರಾಹ್ಮಣ, ಅಂತ ಬ್ರಾಹ್ಮಣ ನೀರು ಕಯ್ಯಪ್ಪ ನಾನಂತೂ ಮಾಡೋದಿಲ್ಲ ಅಂದ್ರೆ ಎದ್ರೆ ತಾನೆ ಮಾಡ್ಲಿಕ್ಕೆ ಅವನು ಬೆಳಗ್ಗೆ ಮನೆಗೆ ನಿದ್ದೆ ಹೊಡಿತಾ ಇರ್ತಾನೆ. ಎಕ್ಸೆಪ್ಷನ್ ಬಿಟ್ಟು ಬಿಡಿ, ಜನರಲ್ ಸ್ವಭಾವ ಇದು ಒಂದು. ಶಮಃ ದಮಃ ತಪಃ, ಮತ್ತೆ ಏಕಾದಶ ತಮಃ ತಪಸ್ಸು ತುಂಬಾ ಅರ್ಥ ಉಂಟು. ಬ್ರಹ್ಮಚರ್ಯಾಧಿಕಂ ತಪಃ, ಬ್ರಹ್ಮಚರ್ಯಾದಿ ಧರ್ಮಗಳು ಒಂದು ರೀತಿಯಾದ ತಪಸ್ಸು. ಆಮೇಲೆ ಕೃಚ್ಛ ಚಾಂದ್ರಾಯಣಾಧಿಕಂ ತಪಃ, ಕೃಚ್ಛರ ವ್ರತ, ಚಾಂದ್ರಾಯಣ ವ್ರತ, ವಿಷ್ಣು ಪಂಚಕ ಮೊದಲಾದ ವ್ರತಗಳು. ಇನ್ನು ಬೇಸಿಕ್ ಅಂತೂ ಏಕಾದಶಿಯಾದಿ ವ್ರತಗಳಿಗೆ ಅವನು ಸಿದ್ಧ ಹಸ್ತ. ಅವನು ಕಷ್ಟ ಅಂತ ಹೇಳೋದೇ ಇಲ್ಲ ಅವನೀಗ, ಯಾಕಂದ್ರೆ ಆ ರೀತಿಯೇ ಅವನ ಬಾಡಿ ಫ್ರೇಮ್ ಆಗಿರೋ. ಮತ್ತೆ ತಪಃ ಅಂತ ಹೇಳಿದ್ರೆ ತಪ ಆಲೋಚನೆ, ಶಾಸ್ತ್ರಾರ್ಥ ಚಿಂತನೆ, ಅದು ತಪಸ್ಸೇನೆ. ಅದನ್ನು ಮಾಡಲಿಕ್ಕೆ ಅವನು ಸದಾ ಸಿದ್ಧನಾದವು. ಅದನ್ನು ಹೇಳುತ್ತಾರೆ ಶಾಂತಿ, ಒಳ್ಳೆಯ ಕ್ಷಮಾಗುಣ, ಅತಿ ವಿಶಿಷ್ಟವಾದ ಕ್ಷಮಾಗುಣ. ಏನೇ ಮಾಡಿದ್ರು ಕೂಡ ಏನು ಪರವಾಗಿಲ್ಲ ವಿಳಯ, ಯಾಕೆ ಅದು ಅನುಸಂಧಾನ ಗೊತ್ತಿದೆ ಅವನು, ಎಲ್ಲ ದೇವರು ಮಾಡಿಸ್ತಾನೆ. ಮನುಷ್ಯ ಸ್ವತಂತ್ರ, ನಮಗೆ ಯಾವುದೋ ಪರಾಭ್ರಂದ ಹೀಗಾಗಿದೆ, ನಾನು ಯಾಕೆ ಸಿಟ್ಟು ಮಾಡ್ಕೋಬೇಕು, ಅವ್ರು ಯಾರು ಏನೋ ಕಾರಣವೇ ಇಲ್ಲ, ಸಹಜವಾಗಿ ಅವನು ಮೈಂಡ್ ರೆಸ್ಪಾಂಡ್ ಮಾಡೋದೇ ಹಾಗೆ. ಅದಕ್ಕೋಸ್ಕರ ಶಾಂತಿ ಆರ್ಜವಮೇವಚ, ಆರ್ಜವಂ ಮೇವಚ, ಆರ್ಜವ ರುಜೋಹೋಭಾವ ಆರ್ಜವಂ, ರುಜುತನ ಅಂತ ಅರ್ಥ. ರುಜುತನ ಅಂದ್ರೆ ಏನು, ಮನೋ ವಾಕ್ ಕಾಯ ಕರ್ಮಣಾಂ ಅವೈಪರೀತ್ಯಂ, ಮನಸ್ಸಿನಲ್ಲೂ ಶುದ್ಧವಾದಂತಹ ಮನೋಭಾವ, ಮಾತಿನಲ್ಲಿ ನಿರ್ಮಲವಾದ ಮಾತುಗಳು. ಎಷ್ಟೋ ಕರ್ತೇವೆ ಕೆಟ್ಟ ಕೆಟ್ಟ ಮಾತಾಡ್ಬಿಡ್ತೇವೆ, ಬ್ರಾಹ್ಮಣನ ಏನೇನು ಅಂತ ಹೇಳ್ತಾರೆ. ಈಗ ಮಾತಾಡೋದು ಈಗ ಏನು, ಇವತ್ತಂತೂ ಸಂಸ್ಕೃತ ಅಂದ್ರೆ ಬಯೋದಕ್ಕೆ ಅಂತ ಆಗ್ಬಿಟ್ಟಿದೆ ಹೆಚ್ಚು ಕಡೆ. ಸಂಸ್ಕೃತ ಬರುತ್ತೆ ಅಂದ್ರೆ ಬೈದು ಬಿಡ್ತಾನೆ ಅಂತ ಅರ್ಥ. ಬಾಯಿ ಬಂದಾಗ ಅಂಥವನು ಇಂಥವನು ಅಂತ ಬೈದ್ರೆ ಸಂಸ್ಕೃತ ಪದಗಳು ಒಂದಷ್ಟು ಮೆಟ್ಟಿ ಕಟ್ಟಿ ಹೋಗ್ಬಿಟ್ಟಿದೆ. ತಪ್ಪುದು, ಕೆಟ್ಟ ಮಾತಾಡಕ್ಕೆ ಇಷ್ಟನೇ ಕೊಡೋದಿಲ್ಲ. ಯಾರು ಭಾರಿ ಬೈದಿರ್ತಾರೆ, ಏನು ಬೈದರು ಅಂದ್ರೆ ನನ್ನ ಕೈ ಹೇಳಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಬೈಲಕ್ಕಾಗೋದಿಲ್ಲ ಅಲ್ಲ, ಬೈದ ಹೇಳೋದಕ್ಕೂ ಆಗೋದಿಲ್ಲ. ಅದು ಅವಾಚ್ಯವಾದ ಪದಗಳು, ಬೇಡ ಹಾಳಾಗೋದಿಲ್ಲ, ಅವನ ಅನ್ಕೊಂಡು ಅವನ ಬಾಯಿ ಹಾಳಾಗಲಿ ಅಂತ ಹೇಳಿಬಿಡ್ತಾರೆ. ಆ ರೀತಿ ಅಂದ್ರೆ ನಾಳೆ ಜಪ ಮಾಡೋದು ಹೇಗೆ ಅಂತ ಇವನಿಗೆ. ಜಪ ಮಾಡಬೇಕಾದ್ರೆ ದೇವರು ಧ್ಯಾನ ಮಾಡಬೇಕಲ್ಲ, ಆ ಕೆಟ್ಟ ಬಾಯಲ್ಲಿ ಪವಿತ್ರ ಮಾಡ್ಕೋಬೇಕು. ಈ ಮಧ್ಯೆ ದೇವರನ್ನು ಬಳಸೋ ವಸ್ತ್ರದಿಂದ ಮೂಗಲ್ಸ್ಕೊಳಕ್ಕಾಗತ್ತಾ, ಯೋಚನೆ ಮಾಡಿ ನೋಡೋಣ. ಅದು ಹಾಳಾಗೋಗ್ಬಿಡತ್ತೆ. ಆಮೇಲೆ ದೇವರು ಎಷ್ಟು ಪವಿತ್ರನಾದವನು, ದೇವರ ನಾಮ ಹೇಳ್ತಕ್ಕಂಥ ನಾಲಿಗೆ, ಗಾಯತ್ರಿ ಮಂತ್ರ ಜಪ ಮಾಡ್ತಕ್ಕಂಥ ನಾಲಿಗೆ, ವಿಷ್ಣು ಮಂತ್ರ ನಾರಾಯಣ ಮಂತ್ರ ಹೇಳ್ತಕ್ಕಂಥ ನಾಲಿಗೆ, ಕೆಟ್ಟ ಕೆಟ್ಟ ಪದ ಹಾಗೆ ಉಚ್ಚಾರಣೆ ಮಾಡೋದು, ಇದನ್ನು ಅರ್ಥ ಮಾಡಿಕೊಂಡ್ರೆ ಅವನು ಕಮಿಟೆಡ್ ಅವನು, ಯೋಚನೆ ಮಾಡಬೇಕು. ಶಾಂತಿ ಆರ್ಜವಮೇವಚ, ಮನಸ್ಸಿನಲ್ಲಿ ಶುದ್ಧಿ, ದೇಹದಲ್ಲಿ ಶುದ್ಧಿ, ವಾಕ್ ಶುದ್ಧಿ, ಕರ್ಮಗಳಲ್ಲಿ ಶುದ್ಧಿ, ಪ್ರತಿಯೊಂದರಲ್ಲೂ ಶುದ್ಧಿಯ ಸಂಕೇತ. ಹೀಗಿದ್ದಾಗ ಅವನು ಬ್ರಾಹ್ಮಣ ಅಂತ ಹೇಳಿದರೆ ಯಾರು ಅಬ್ಜೆಕ್ಟ್ ಮಾಡೋದೇ ಇಲ್ಲ. ಅದಕ್ಕೆ ನೀವು ಆಶ್ಚರ್ಯಪಡ್ತೀರಿ, ಇವತ್ತಿಗೂ ಕೂಡ ಬ್ರಾಹ್ಮಣರು ಪೇಪರಲ್ಲಿ ಸಾಮಾನು ಬೇಯ್ತಾ ಇರ್ತಾರೆ. ಅಕ್ಕ ವಿಚಾರಪಟ್ಟೆ, ನಿಜವಾದ ಬ್ರಾಹ್ಮಣ ಸಿಕ್ಕರೆ ಯಾರ ತಂಟೆಗಳಿಗೆ ಇಷ್ಟಪಡೋದಿಲ್ಲ. ಸಾಮಾನ್ಯವಾಗಿ ಅದನ್ನ ಗೌರವಿಸೇ ಬಿಡುತ್ತೆ. ನಮಗ್ಯಾಕೆ ತಂಟೆ, ಪಾಪ ಅವ್ರ ಪಾಡಿಗೆ ಅವರು ಇರ್ತಾರೆ, ನಾವೇ ಗೋಳಾಡಿಸ್ಬೇಕು ಅನ್ಕೊಂಡ್ಬಿಡ್ತಾರೆ. ಅದೇನು ಸಾಮಾನ್ಯರಲ್ಲ, ಮತ್ತೆ ಭಾರಿ ಭಾರಿ ಒಂದು ದುಷ್ಟತನದ ಲೀಡರ್ಸ್ ಇದ್ದಾಗಿರ್ತಾರೆ, ಅಂಥವ್ರು ಅದು ಬರೋದಿಲ್ಲ. ಅದು ಯಾಕೆಂದ್ರೆ ಏ ಪಾಪ ನಮ್ಮ ತಾಳಿ ಅವರಿದ್ದಾರೆ, ನಾವೇ ಕೆಡಿಸಬೇಕು. ದೈವಿಗ ಸಂಪತ್ತು ಅಂದ್ರೆ ಅದೇನು, ಶಾಂತವಾದ ಮನೋಭಾವ ಉಂಟು ಮಾಡಿಬಿಡುತ್ತಂತೆ. ಮಧ್ವಾಚಾರ್ಯನ ಒಂದು ಸಲ ಆ ಇದಿರುತ್ತಾರೆ ರಾಮಕುಂಜ ಅಂತ ಬರುತ್ತೆ, ಆ ಊರಿಗೆ ಆಚಾರ ಹೊರಟಿರ್ತಾರೆ. ಅಲ್ಲಿ ಜನಗಳಿಗೆ ಮಧ್ವಾಚಾರ್ಯ ಸೋಲಿಸಬೇಕು ಅಂತ ಭಾರಿ ಅಪೇಕ್ಷೆ. ಬರೀ ಅಪೇಕ್ಷೆ ಅಷ್ಟೇ, ಸೋಲಿಸೋ ಚಾನ್ಸಸ್ ಎಂದು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಆಲ್ ನೋಯರ್ ಅವರು, ಪೂರ್ಣ ಪ್ರಜ್ಞರು. ಕೊನೆ ಸೋಲಿಸೋಕ್ಕಾಗಲಿಲ್ಲ, ಕೊನೆ ಇವರು ಹೊಡೆದಾರು ಹೊಡೆದು ಬಿಡಬೇಕು ಅಂತ ಅಂದ್ಕೊಂಡ್ರು. ಆದರೂ ತಾವು ಮಾಡಿ ಸಿಕ್ಕಾಕೋಬಾರ್ದು, ಅದು ಬೇರೆ. ಈಗ ಯಾವಾಗ ಕೊಲೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋ ಕಾನ್ಸೆಪ್ಟ್ ಇರುತ್ತೆ ನೋಡಿ, ಕಡತನ ಇತ್ಯಾದಿಗಳು. ಯಾರೋ ಒಬ್ಬನು ಗುರುತು ಮಾಡಿ ಹಳ್ಳಿ ಗೌಡ ಅವನು ತಯಾರು ಮಾಡಿಬಿಟ್ಟು, ನೋಡು ಮಧ್ವಾಚಾರ್ಯ ಭಾರಿ ಕೆಟ್ಟವರು, ಅವ್ರು ಹೊಡೆದಾಕಿ ಬಿಡು, ಅವ್ರು ಕೊಂದೇ ಬಿಡು ಅಂತ ಹೇಳ್ಬಿಟ್ಟು ನಡೆಯಂತೆ. ಏನೋ ಚಾಡಿ ಹೋಗ್ಬಿಟ್ರೆ ಮನಸ್ಸು ಕೆಟ್ಟವೇ ಬಿಡುತ್ತೆ ಯಾವಾಗಲೂ ಕೂಡ. ಎಂತ ಒಳ್ಳೆಯ ಬುದ್ಧಿನೇ ಕೆಟ್ಟು ಬಿಡಬೇಕು. ಅವ್ರು ಭಾರಿ ಕೆಟ್ಟವರು, ಅದಕ್ಕೆ ನೋಡು ಕೂಡ ನೋಡು ಬಂದ ತಕ್ಷಣ ಹೊರದಾಕಿ ಬಿಡು ಅಂತ ಹೇಳಿದ್ರು. ಅವನಾಗಲಿ ಅಂತ ಹೇಳಿದೆ. ಪಾಪ ಇಂಥ ಕೆಲಸ ಯಾರು ಮಾಡೋದಿಲ್ಲ, ಆಚಾರ್ಯಗಳೇ ಮಾಡಿದ ಕೆಲಸ ಇದು. ಅವ್ರು ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ರೆ ಆ ಗುಂಪನ್ನು, ಸರಿ ಅಂತ ಒಂದು ಕಡೆ ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ಟ, ಕೈಯಲ್ಲಿ ಖಡ್ಗ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟ. ಆಚಾರ್ಯ ಬರ್ತಾ ಇದ್ದಾರೆ, ಅವರೇ ಯಥಾ ಪ್ರಕಾರ ಸನ್ಯಾಸಿಗಳು, ಮೊದಲೇ ಸನ್ಯಾಸಿಗಳು. ಅವರಿಗೆ ಭಯದ ಹೆಸರಂತೂ ಇಲ್ಲವೇ ಇಲ್ಲ. ಅವ್ರು ಇನ್ನೇನು ಹೊಡಿಬೇಕು ಅಂತ ಹೇಳಿ ಖಡ್ಗ ಎತ್ತಿಟ್ಟ, ಟರ್ನ್ ಆಗ್ತಿದ್ದಾರೆ ಅವರು. ಖಡ್ಗ ಎತ್ತಿದ ನೋಡ್ತಾನೆ ಅವ್ರ ಮುಖನ, ನೋಡ್ತಿರ್ಲೇ ಅವ್ರಿಗೆ ಶಾಕ್ ಆದಾಗಿಬಿಡು. ಅವಳು ಶಾಂತವಾದ ಮುಖ ಮುದ್ರೆ, ಉದ್ಯನ್ಮಂದಸ್ಮಿತ ಸ್ತ್ರೀ ಮೃದು ಮಧುಮಧರಾಲಾಪ ಪೀಯೂಷ ಧಾರಾ ಪೂರಾ ಸೇಕೋಪ ಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನಂ ಸಂದ್ರಕ್ಷೇ ಸುಂದರಂ ಸಂದುಹದಿಹ ಮಹದಾನಂದ ಮಾನಂದ ತೀರ್ಥ ಶ್ರೀಮದ್ ವಕ್ರೇಂದು ಬಿಂಬಂ ದುರಿತ ನುರುದಿತಂ ನಿತ್ಯದಾಹಂ ಕದಾನೋ. ಆಶ್ಚರ್ಯ ಆಯ್ತು, ಎಂಥ ಪ್ರಶಾಂತರು ಇವರು, ಎಷ್ಟು ಸಜ್ಜನರು ಇವ್ರು. ನಾನು ಹೊಡಿಬೇಕಾ, ಯಾವ ಜನರು ಪಾಪ ಇದು ಅಂತೇಳಿ ಖಡ್ಗ ಬಿಸಾಕಿದ್ದು, ಅವ್ರ ಕಾಲು ಹಿಡ್ಕೊಂಡಿದ್ದೆ ಕೆಲಸ ತಕ್ಷಣ. ಟೋಟಲ್ ಚೇಂಜ್, ಮಾತಿಲ್ಲ ಕತೆ, ಏನು ನೋಡ್ತಿರ್ಲಕ್ಕೇನೆ ಟೋಟಲ್ ಚೇಂಜ್. ಯಾತಕ್ಕೆ ಬ್ರಾಹ್ಮಣ ನಿಜವಾದ ಬ್ರಾಹ್ಮಣನ ವರ್ಚಸ್ಸು ಆಗಿರುತ್ತೆ ಅಂತ ಸಾಕ್ಷಿ. ಮುಸಲ್ಮಾನ ರಾಜ ದೆಲ್ಲಿ ಸುಲ್ತಾನ ಆಚಾರ್ಯ ಗಂಗಾನದಿ ರಾಜ್ ನೋಡಿ ಬರ್ತಾ ಇದ್ದಾರೆ, ನೋಡ್ತಾನೆ ಅವರ ಶಾಂತತೆ ಅವರ ಸಾಮರ್ಥ್ಯ ಎಲ್ಲ ಕಂಡಾಗ, ಸ್ವಾಮಿ ಯಾರು ನೀವು, ಎಲ್ಲಿಂದ ಬರ್ತಾ ಇದ್ದೀರಿ, ಎಂಥ ಸಾಮರ್ಥ್ಯ ನಿಮ್ಮದು. ಅಪ್ಲವ ದೇವ ನದಿ ತರಣಂತೆ ಹಂತ ಕಥಂ, ಗಂಗಾ ನದಿನ ನಾವೇ ಇಲ್ಲದೆ ದಾಟಿಬಿಟ್ರಲ್ಲ, ಏನ್ ನಿಮ್ಮ ಸಾಮರ್ಥ್ಯ ಅಂದ್ರೆ. ಆಚಾರ್ಯರು ಕಾಮ ಮಾತಾಡ್ತಾರೆ, ಯೋಸೌ ದೇವ ವಿಶ್ವದೀಪ ಪ್ರದೀಪ್ತ ಕುರ್ಮ ಸರ್ವಂ ತತ್ಪರಾನುಗ್ರಹ.